ಬ್ರಹ್ಮಣೋ ಗುರುಹು ಅಂತ ಸ್ಮೃತಿಗಳು ಕರೆದಿ. ತತ್ವಬೋಧನೆ, ಜ್ಞಾನದ ಸಂರಕ್ಷಣೆ ಬ್ರಾಹ್ಮಣನ ಕೆಲಸ. ಆದ್ರಿಂದಾಗಿ ಅವನಿಗೆ ಬೇಕಾಗಿರೋ ಅನುಕೂಲತೆ, ಮುಖ್ಯವಾದ ಅನುಕೂಲತೆ ಯಾವ್ದು ಬೇಕು ಅವನಿಗೀಗ? ಜ್ಞಾನ ಕಾರ್ಯಕ್ಕೆ ಬೇಕಾದಂತ ಬುದ್ಧಿ ಬೇಕು. ಅದಕ್ಕೋಸ್ಕರ ಸತ್ವಗುಣ ಡಾಮಿನೇಟ್ ಆಗೋದ್ರಿಂದ ಬ್ರಾಹ್ಮಣನೊಳಗೆ ಅವನ ಜ್ಞಾನ ಕಾರ್ಯದ ರೀತಿನೇ ಬೇರೆ ಆಗಿಬಿಡುತ್ತೆ. ಬಲುಬೇಗ ಬರುತ್ತೆ, ಬಲುಬೇಗ ಉಳಿಯುತ್ತೆ, ವಿಶೇಷ ರೀತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಕ್ಷತ್ರಿಯನಲ್ಲಿ ವಿಶೇಷವಾದ ದೈಹಿಕ ಶಕ್ತಿ ಇದೆಯಲ್ಲ, ಅದು ಬ್ರಾಹ್ಮಣರ ಬಳಿ ಸಾಧ್ಯವೇ ಇಲ್ಲ. ಇಮೇಜಿನ್ ಮಾಡಲಿಕ್ಕೆ ಆಗೋದಿಲ್ಲ. ಕ್ಷತ್ರಿಯನ ದೈಹಿಕ ಶಕ್ತಿ ಅಂತ ಕೇಳಿದರೆ ಹೇಳ್ತಾರೆ, ಕರ್ಣನ ಕಥೆ ಕೇಳಿದ್ದೇವಲ್ಲ, ಪುರುಷರ ತಲೆ ಮೇಲೆ ತೊಡೆಯಿಟ್ಟು ಮಲಗಿದ್ದಾರೆ, ಅವ್ರು ಮರಗುವ ರೀತಿ ಬೇರೆ, ದೊಡ್ಡ ಸಾಕ್ಷಾತ್ ಭಗವಂತ ಅವರು. ಆಗೊಂದು ಕೀಟ ಬರುತ್ತೆ, ಕೀಟ ಬಂದು ಕರ್ಣನ ಕಾಲದ ತೊಡೆಯ ಕೆಳಗೆ ಸೇರಿ ಕೊರಳಕ್ಕೆ ಶುರು ಮಾಡುತ್ತೆ. ಮೇಲಕ್ಕೆ ಕೊಡ್ಕೊಂಡು ಮೇಲ್ನವರಿಗೆ ಬರ್ತಾ ಇದೆ, ಕರ್ಣ ಸುಮ್ಮನೆ ಕೂತಿದ್ದಾನೆ. ಪರಶುರಾಮದೇವರು ಯುದ್ಧ ಮಾಡಿದ್ರಂತೆ. ಏನಕ್ಕೆ, ಏನಯ್ಯ, ಯಾರು ನೀನು? ಏನು ರಕ್ತ ಸರಿತಾ ಇದೆ, ಹೇಳಬಾರದೆ? ತೊಡೆಯೆಲ್ಲ ಗಾಯ ಸಿಕ್ಕಾಬಿಟ್ಟು ಕೊರೆದು ಹೋಗ್ಬಿಟ್ಟಿದೆ. ಯಾಕೆ, ಏನಾಯ್ತು? ಕೀಟ ಕೊಡದು ಬಿಟ್ಟಿದೆ. ಹೇಳಬಾರದೆ, ಹೇಳಬಾರದೆ? ಇಲ್ಲ ಇಲ್ಲ, ನಿಮ್ಮ ನಿದ್ರೆ ಭಂಗ ಆಗಬಾರದು ಅಂತ ಹಾಗೆ ಮಾಡಿದೆ ನಾನು. ನೋವಾಗದೆ ತಡ್ಕೋತೇನೆ ನಾನು ಅಂತ ಹೇಳಿದ್ದ. ತಕ್ಷಣ ಹೇಳ್ತಾ, ಹಾಗಿದ್ರೆ ಬ್ರಾಹ್ಮಣನಲ್ಲ, ಅಡ್ಮಿಷನ್ ಲಿಸ್ಟ್ ಅಲ್ಲಿ ಹೆಸರು ಬರದೆ ಬ್ರಾಹ್ಮಣ ಬರೆಸಿದ್ದ. ಪಾಪ, ನೀನು ಬ್ರಾಹ್ಮಣ ಸುಳ್ಳು ಹೇಳ್ತಾ ಇದ್ದೆ. ಹಾಗಿದ್ರೆ ನೀನೀಗ ಸುಳ್ಳು ಹೇಳ್ತಾ ಇದ್ದೆ. ಯಾತಕ್ಕೆ ಬ್ರಾಹ್ಮಣಿಗೆ ಈ ಶಕ್ತಿ ಇಲ್ಲ ಅಂತ ಹೇಳ್ಬಿಡ್ತಾ. ಬ್ರಾಹ್ಮಣರಿಗೆ ಈ ಸ್ಟ್ರೆಂತ್ ಇಲ್ಲ. ಬ್ರಾಹ್ಮಣರ ತಲೆ ಗಟ್ಟಿ ಹೊರತು ಮೈ ಗಟ್ಟಿ ಅಲ್ಲ. ಬ್ರಾಹ್ಮಣನ ತಲೆ ಗಟ್ಟಿ ಮೈ ಗಟ್ಟಿ ಅಲ್ಲ, ಸುಳ್ಳು ಹೇಳಿದ್ದಿ ನೀನೀಗ. ಕರ್ಣ ಒಪ್ಕೊಂಡ್ಬಿಡ್ತಾನೆ. ಹೌದು ಹೌದು, ನೋಡಿ ಹೇಗೆ ಕಂಡು ಹಿಡಿತಾರೆ. ಇದು ಕಂಡು ಹಿಡಿಯೋ ರೀತಿ, ಇವತ್ತು ಕಂಡು ಹಿಡಿಯಕ್ ಬರಲ್ಲ ಯಾರನ್ನು ಕೂಡ. ಎಲ್ಲ ಮಿಕ್ಸಪ್ ಆಗಿಬಿಟ್ಟೋದ್ರಿಂದ ಕಂಡು ಹಿಡಿಯೋದು ಭಾರಿ ಕಷ್ಟ. ಇವತ್ತು ಇದ್ದಲ್ಲಿದ್ರೆ ಇಡಲ್ಲೇ, ಫಾಸ್ಟ್ ಇದ್ರೆ ಫಾಸ್ಟ್, ಎಲ್ಲ ಏನೋ ಮಾಡಿಬಿಡ್ತಾರೆ. ಅದರಿಂದ ಕೆಟ್ಟ ಹೋಗ್ಬಿಟ್ಟಿದೆ. ಭಗವಂತ ಹೇಳ್ತಾನೆ, ವರ್ಣ ಸಾಂಕರ್ಯ ಬಂದಾಗ ಆ ನಿಜವಾದ ಗುಣಗಳು ಮುಚ್ಚಿ ಹೋಗ್ಬಿಡುತ್ತೆ ಅಂತ ಹೇಳಿದೆ. ಪ್ಯೂರ್ ಎಲ್ಲ ಮೇಂಟೈನ್ ಮಾಡಿದರೆ ಆ ರೀತಿ ಇತ್ತು. ಆ ದ್ರೋಣಾಚಾರ್ಯರಾಗಿ ಸಾಧನೆ ಮಾಡಿದ ರೀತಿನೇ ಬೇರೆ, ಉದ್ಧವದ ರೀತಿನೇ ಬೇರೆ, ವಿದುರನ ಬದುಕೇ ಬೇರೆ, ಧರ್ಮರಾಜ ರೀತಿನೇ ಬೇರೆ. ಅದೇ ಯಮನೇ ವಿದುರ, ಅದೇ ಯಮನೇ ಧರ್ಮರಾಜ, ಅದೇ ಯಮನೇ ಜಾಂಬವಂತ, ಮೂರು ರೂಪದಲ್ಲಿದ್ದಾರೆ. ಆದರೆ ನಡೀತಿರೋ ರೀತಿ ರೀತಿನೇ ಬೇರೆ. ವಿದುರ ನೀತಿ ಉಪದೇಶ ಮಾಡ್ತಾರೆ, ಧರ್ಮರಾಜ ರಾಜ್ಯಭಾರವನ್ನು ಮಾಡ್ತಾನೆ, ವಿದುರ ಯುದ್ಧ ಮಾಡೋದಿಲ್ಲ, ಧರ್ಮರಾಜ ಯುದ್ಧವನ್ನು ಮಾಡ್ತಾರೆ. ಒಂದೇ ಯಮ ಹಾಗೆ ಮಾಡಬೇಕು? ಗೊತ್ತಿರೋ ದೇಹಗಳೇ ಬೇರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮಲ್ಲಿ ದೇಹದ ಅರ್ಥ ಆಗದೆ ನಮಗಿರಬಹುದು. ಈ ಡ್ರೆಸ್ ಅರ್ಥ ಆಗುತ್ತಾರೆ, ಕಾರ್ಯ ಯೂನಿಫಾರ್ಮ್ ಅಂತಿರುತ್ತೆ. ಅದಿಲ್ಲ, ಅವರು ಹೊರ ಕಳಿಸಿ ಗೆಟ ಹೊಡೆದ ಕಳಿಸ್ಬಿಡ್ತಾರೆ. ಇವ್ರು ಗಲಾಟೆ ಮಾಡ್ಲಿಕ್ಕೆ ಹೋಗ್ಲಿ, ಏನ್ರಿ ಯೂನಿಫಾರ್ಮ್ ಇದ್ರೆ ಪಾಠ ಅರ್ಥ ಆಗಲ್ಲ ಅಂತ ಕೇಳಿದ್ರೆ? ಪಾಠ ಅರ್ಥ ಆಗೋದು ಪ್ರಶ್ನೆ ಅಲ್ಲ, ಅದು ಡಿಸಿಪ್ಲಿನ್ ಪ್ರಶ್ನೆ. ಅದು ಬೇಕು ಅಂದ್ರೆ ಬೇಕು ಅಷ್ಟೇ. ಮತ್ತೆ ಮಿಲಿಟ್ರಿಗೆ ಹೋಗ್ಬೇಕಾಗಿರತ್ತೆ. ಅವ್ನು ನೋಡಿ ಮಗಟ ಅವ್ರು ರೆಸ್ಟ್ ಬೋರ್ಡ್ ಇಟ್ಕೊಂಡು ಹೋಗ್ಬಿಟ್ರೆ ಮಿಲಿಟ್ರಿಗೆ ಹೋಗಿ ಗತಿಯನ್ನಾಗಬೇಕು. ಮತ್ತೆ ಮಡಿಯಲ್ಲಿ ಹೋಗ್ತೇನೆ ಅಂತ ಹೋದ್ರೆ ಕತೆ ಮುಗಿತಾನೆ, ಮಡದು ಬಿಡ್ತಾನೆ ಅಷ್ಟೇ. ಮಡಿಯಲ್ಲಿ ಹೋಗೋದು ಕಷ್ಟ, ಮಡದು ಸತ್ತು ಹೋಗ್ತಾನೆ, ಅವ್ರಿಗೆ ಕೆಲಸ ಆಗೋದಿಲ್ಲ. ದೇವಸ್ಥಾನಕ್ಕೆ ಸೂಟ್ ಹಾಕಿ ಬೂಟ್ ಹಾಕೊಂಡು ಬಂದ್ಬಿಟ್ರೆ ಹುಚ್ಚ ಅಂತ ಕರೀತ. ಪರ್ಪಸ್ ನೋಡಿಕೊಂಡು ರೆಸ್ಟ್ ಹಾಕೋಬೇಕು. ಪರ್ಪಸ್ ಅದನ್ನೇ ಗುಣಕರ್ಮ ವಿಭಾಗಶಃ ಅಂತ ಕರೆದು. ಬ್ರಾಹ್ಮಣನ ಪರ್ಪಸ್ಸೇ ಬೇರೆ. ಆದ್ದರಿಂದ ಆ ಪರ್ಪಸ್ ಎಷ್ಟು ಬಟ್ಟೆ ಮೇಂಟೈನ್ ಆಯ್ತು ಗೊತ್ತಾ? ಎಂದೂ ಕೂಡ ಬ್ರಾಹ್ಮಣ ರಾಜ್ಯ ಆಳಲೇಬಾರದು, ಬ್ಯಾನ್ ಹಾಕಿಬಿಟ್ರದು. ಅಂದ್ರೆ ದುರುಪಯೋಗ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಬುದ್ಧಿವಂತ ರಾಜ್ಯ ಆಡಿಬಿಟ್ರೆ ಆಮೇಲೆ ಇಲ್ಲ, ರಾಜ್ಯ ಆಳಾಗಿಲ್ಲೇ ಇಲ್ಲ, ಯಾವ ಕಾಲಕ್ಕೆ ಆಳಾಗಿಲ್ಲ. ದೇರ್ ಫೋರ್ ಅವನಿಗೆ ಎಂದು ಬರಲಿಲ್ಲ ಇಬ್ಬ ಸ್ಪರ್ಧೆ, ರಾಜರ ಬಗ್ಗೆ ಪ್ರಶ್ನೆ ಇತ್ಯಾದಿ ಬರೋ ಚಾನ್ಸಸ್ಸೇ ಇಲ್ಲ. ಪೂರ್ತಿ ಅವನ ರೀತಿನೇ ಬೇರೆ ಆಗಿಬಿಡ್. ಅವನು ತನ್ನ ಮಟ್ಟಿಗೆ ತಾನು ಪ್ಲಾನ್ ಮಾಡಕ್ ಶುರು ಮಾಡಿಬಿಡ್ತಾನೆ. ಕ್ಷತ್ರಿಯ ಅವನು ಬೇರೆ ಕೆಲಸ ಮಾಡೋದಿಲ್ಲ, ಅದನ್ನೇ ಮಾಡಬೇಕಾದ್ರಿಂದ ಮೊದಲಿಂದ ಹಾಗೆ ಪ್ಲಾನ್ ಮಾಡ್ಕೊಂಡ್ಬರ್ತಾರೆ. ಇವತ್ತು ಯಾರು ಏನು ಬೇಕಾದ್ರು ಮಾಡಬಹುದು, ಏನಾಗುತ್ತೆ ಗೊತ್ತಾ? ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಆದ್ರೆ ಡೇಂಜರ್ ಎಷ್ಟಿರುತ್ತೆ ಯೋಚನೆ ಮಾಡಿ. ಬಸ್ಸಲ್ಲಿ ಕೂತಲ್ಲ ಡ್ರೈವ್ ಮಾಡಿಬಿಟ್ರೆ ಗತಿ ಏನಾಗಬೇಕು? 5 ನಿಮಿಷ ಡ್ರೈವ್ ಮಾಡ್ತೀವಿ ಅಂತ ಕೇಳಿದ್ರೆ 10 ನಿಮಿಷಕ್ಕೆ ಯಾರು ಇರೋದಿಲ್ಲ, ಎಲ್ಲ ಹೋಗ್ಬಿಟ್ಟಿರ್ತಾರೆ. ಇವಾಗ ಮತ್ತೆ ಎಷ್ಟು ಟ್ರೈನಿಂಗ್ ಆಗಿರಬೇಕಾ ಹಾಕಿ ಅವನಿಗೆ ಮೊದಲು, ಎಷ್ಟು ಟ್ರೈನಿಂಗ್ ಆಗಿರುತ್ತೆ, ಎಷ್ಟು ಇದಾಗಿರುತ್ತೆ, ಅವನಿಗೆ ಅವಕಾಶ ಕೊಡುತ್ತೆ. ನೀವು ಪ್ರಶ್ನೆಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಹೊರಗಿನ ಪ್ರಯತ್ನ ಬೇರೆ, ಬಾಡಿಯ ಫಾರ್ಮೇಷನ್ನೇ ಬೇರೆ. ಬಾಡಿಯಲ್ಲಿ ಏನಿಲ್ಲ ಅಂತ ಹೇಳಿದ್ರು ಅದಕ್ಕಿಂತ ಹುಚ್ಚುತನ ಇಲ್ಲ. ಮತ್ತೊಂದು, ಪ್ರತಿಯೊಬ್ಬರ ದೇಹಕ್ಕೆ ತಮ್ಮದೇ ಆದ ಸಾಮರ್ಥ್ಯ ಇದೆ, ತಮ್ಮದೇ ಆದ ಸಾಮರ್ಥ್ಯ ಇದೆ. ದೇವರು ಆ ರೀತಿಯಲ್ಲಿ ಅದು ಫಾರ್ಮೇಷನ್ ಮಾಡಿದ್ದಾನೆ. ಅದನ್ನ ಆ ಲೆಕ್ಕದೊಳಗೆ ನಾವು ಉಳಿದವರು ಹೊಲಸಕ್ಕೆ ಬರೋದಿಲ್ಲ. ಆದ್ದರಿಂದ ದೇಹಗಳಲ್ಲಿ ವ್ಯತ್ಯಾಸವೇ ಇಲ್ಲ, ಎಲ್ಲರೂ ಒಂದೇ ರೀತಿ ಇದ್ದಾರೆ ಅಂತ ವಾದ ಮಾಡಿದರೆ ವಾದಕ್ಕೆ ಏನೇನೂ ಅರ್ಥ ಇಲ್ಲ. ನಾವು ಎಲ್ಲಿ ಮಾರ್ಗ ಮಾಡಬೇಕು ಗೊತ್ತಾ? ಮುಖ್ಯವಾಗಿ ವರ್ಣಾಶ್ರಮದಿಂದ ಗಲಾಟೆ ಆಗುತ್ತಲ್ಲ, ಆ ಆಸ್ಪೆಕ್ಟ್ ಯೋಚನೆ ಮಾಡಬೇಕು. ಈ ಗಲಾಟೆ ಆಗಿದ್ದು ಯಾತು ಗೊತ್ತಾ? ವರ್ಣಾಶ್ರಮ ವ್ಯವಸ್ಥೆಯಿಂದ ಗಲಾಟೆ ಆಗಲಿಲ್ಲ, ಅದರ ದುರುಪಯೋಗದಿಂದ ಗಲಾಟೆ ಆಯಿತು. ದುರುಪಯೋಗದಿಂದ, ನಾನು ಬ್ರಾಹ್ಮಣ ನೀವು ದೂರ ಇರಿ, ಆ ಗಲಾಟೆ ಶುರುವಾಯಿತು. ನಾನು ಕ್ಷತ್ರಿಯ ದಬ್ಬಾಳಿಕೆ ಮಾಡ್ತೇನೆ, ಆ ಗಲಾಟೆ ಶುರುವಾಯಿತು. ತಮ್ಮ ತಮ್ಮ ಕೆಲಸ ಆಫೀಸ್ನೊಳಗೆ ಎಲ್ಲ ಸಬ್ಜೆಕ್ಟ್ ಮೇಸ್ಟರ್ ಇರ್ತಾರೆ, ತಮ್ಮ ತಮ್ಮ ಕ್ಲಾಸ್ಗೆ ಹೋಗ್ತಾನೆ ಇರ್ತಾರೆ. ಯಾವಾಗ ಗಲಾಟೆ ಶುರುವಾಗುತ್ತೆ, ಪರಸ್ಪರ ಕ್ಲಾಶ್ ಬಂತಲ್ಲ, ಅವಾಗ ಶುರು. ನಾನ್ಯಾಕೆ ಹೋಗ್ಬೇಕು, ನೀನಾಗ ಹೋಗ್ಬೇಕು ಶುರು ಮಾಡ್ತಾನಲ್ಲ, ಡಿಸ್ಟರ್ಬೆನ್ಸ್ ಶುರುವಾಗುತ್ತೆ. ಹೆಚ್ಚು ಕಡಿಮೆ ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ರೆ, ಪೋಸ್ಟ್ಗೆ ಏನ್ ಮಾಡಿದ್ರೆ ಸರ್ಕಾರ, ಎಲ್ಲರೂ ಸಂಬಳ ತಕ್ಕಂತೆ ಮಾಡಿಬಿಟ್ಟಿದ್ದಾರೆ. ಬೇರೆ ಹೈಟ್ ವೇಟ್ ಪ್ರಕಾರ ಸಂಬಳ ಡಿಸ್ಕ್ರೈಬ್ ಮಾಡೋದಿಲ್ಲ, ಕ್ವಾಲಿಫಿಕೇಶನ್ ಏನು ಪೋಸ್ಟೇ. ಆದ್ರಿಂದ ಗಲಾಟೆ ಪ್ರಶ್ನೆ ಬರೋದೇ ಇಲ್ಲ. ಇಲ್ಲೂ ಶಾಸ್ತ್ರ ಭಗವಂತ ಹಾಗೆ ಮಾಡಿದ್ರು. ಅದನ್ನು ದುರುಪಯೋಗ ಮಾಡಿಕೊಂಡಿದ್ರೆ ಫಲ ಏನಾಯ್ತು ಅಂತ ಕೇಳಿದ್ರೆ, ಸಮಾಜದೊಳಗೆ ಜಾತಿ ವ್ಯವಸ್ಥೆ ಇದಕ್ಕೆಲ್ಲ ಕಾರಣ ಜನ ಶುರು ಮಾಡಿಬಿಟ್ರು. ಕೊನೆಗೆ ಎಲ್ಲಿ ಬಂತು ಅಂತ ಕೇಳಿದ್ರೆ, ನಮ್ಮ ಎಲ್ಲ ನಮ್ಮ ದೇಶದ ಅವನತಿಗೆ ಏನು ಕಾರಣ ಆಯಿತು? ವರ್ಣಾಶ್ರಮ ವ್ಯವಸ್ಥೆಯ ಕಾರಣ ಆಯಿತು. ಅದಕ್ಕೆ ವರ್ಣಾಶ್ರಮ ವ್ಯವಸ್ಥೆ ಕಾರಣ ಆಯಿತು ಒಪ್ಕೊಂಡು ನಿಮ್ಮಂತೆ ವಿವೇಚನೆ ಮಾಡಿ. ನಿಮ್ಮಲ್ಲಿ ಇವತ್ತಾಗಿ ವ್ಯವಸ್ಥೆ ಇಟ್ಕೊಂಡಿಲ್ಲ ಹಾಗಿದ್ರೆ ಇವತ್ತಿನ ದಿವಸ ವ್ಯವಸ್ಥೆ ಇದ್ದೇ ಇದೆ. ಎಲ್ಲೆಲ್ಲೂ ವ್ಯವಸ್ಥೆ ಹೋಗಿಲ್ಲ, ಅದು ಇದ್ದೇ ಇದೆ. ಭಗವಂತ ಹೇಳಿದ್ದು ನಾಲ್ಕು ವರ್ಣ ಹೇಳಿದ. ಇವತ್ತು ನೂರಾರು ವರ್ಣಗಳುಂಟು, ಇವತ್ತು ನೂರಾರು. ಅವರವ್ರಿಗೆ ಹೊರದಾಡಿ ಸಾಯ್ತಾರೆ, ಆಟೋಮ್ಯಾಟಿಕ್ ಆಗಿ ಹೋಗ್ಬಿಟ್ಟು. ಅಂದ್ರೆ ಭಗವಂತನ ವ್ಯವಸ್ಥೆ ಮಿನಿಮಮ್ ಅಂದ್ರೆ ಮಿನಿಮಮ್ ಪರಮಾತ್ಮ ಮಾಡಿ, ನಾಲ್ಕ ನಾಲ್ಕಂದ್ರೆ ನಾಲ್ಕೇ. ಅದು ದೃಷ್ಟಾಂತ ಹಾಕೊಳ್ತಾರೆ ಗೊತ್ತಾ, ಗಲಾಟೆ ಮಾಡಬಾರದು, ಯಾರೂ ಮಾಡಾಗಿಲ್ಲ. ಎಷ್ಟು ಚೆನ್ನಾಗಿ ವೃಷ ಸೂಕ್ತ ಹೇಳುತ್ತೆ, ಎಷ್ಟು ಚೆನ್ನಾಗಿ ವೇದಗಳು ಪುರಾಣಗಳು ಹೇಳ್ತಾ ಇದೆ. ವರ್ಣಾಶ್ರಮ ಅದು ಎಲ್ಲೋ ಇಲ್ಲ, ನಮ್ಮ ಪ್ರತಿಯೊಬ್ಬನಲ್ಲೂ ನಾಲ್ಕು ವರ್ಣ ಇದೆ ಅಂತ ಹೇಳ್ಬಿಡ್ತಾರೆ. ಪ್ರತಿಯೊಬ್ಬನಲ್ಲೂ ನಾಲ್ಕು ವರ್ಣ ಇದೆ. ಯೋಚನೆ ಮಾಡ್ತಾ ಕೂತಿರ್ತಾನೆ ಅವನು ಬ್ರಾಹ್ಮಣ. ಆ ಕಾಲಕ್ಕೆ ಅವರು ಬ್ರಾಹ್ಮಣ ಫಂಕ್ಷನ್ ಮಾಡ್ತಾರೆ, ಯೋಚನೆ ಮಾಡಬೇಕಾದ್ರೆ. ಅವ ಯಾವುದೋ ಅಧಿಕಾರ ಬಂದ್ಬಿಡುತ್ತೆ, ಅವನು ಕ್ಷತ್ರಿಯ ಟೈಪ್ ವರ್ಕ್ ಮಾಡ್ತಾರೆ. ಅಧಿಕಾರ ಪವರ್ ಬರುತ್ತಲ್ಲ, ಕ್ಷತ್ರಿಯನ ಆಸ್ಪೆಕ್ಟ್ ಅದು ಒಂದು. ಆಗ ಯಾವಾಗ ಬಿಸಿನೆಸ್ ಅಂಗಡಿಗೆ ಹೋಗ್ಬಿಡ್ತಾನಲ್ಲ, ವಯಸ್ಸನೇ ಆಸ್ಪೆಕ್ಟ್ ಅದು ಅಂಗಡಿಗೆ ಹೋದ ಕಾಲಕ್ಕೆ. ಇನ್ನು ತಾನೇ ಹಾಸಿಗೆ ಹಾಕೊಂಡು ಕಸ ಬೆಳ್ಕೊಂಡು ಮಾಡ್ತಾನಲ್ಲ, ಶೂದ್ರನೇ ಆಸ್ಪೆಕ್ಟ್ ಅದು. ತನ್ನ ಮನೆಯೊಳಗೆ ನಾಲ್ಕು ವರ್ಣ ಇದೆ ಅವರು, ಪ್ರತಿಯೊಬ್ಬನು ಕೂಡ ನಾಲ್ಕು ವರ್ಣ ಪಾಲನೆ ಮಾಡಲೇಬೇಕಾಗತ್ತೆ. ಈ ಮಾತು ಅರ್ಥ ಮಾಡಿಕೊಂಡಾಗ ಕೃತಯುಗ ಬ್ರಾಹ್ಮಣ ಅಂತೆ. ಕೃತಯುಗ ಬ್ರಾಹ್ಮಣ ಬರೀ ಎಚ್ಚೆತ್ತಿರ್ತಕ್ಕಂಥ ಕಾಲ. ನಾಲ್ಕು ವರ್ಣ ನಾಲ್ಕು ಯುಗ. ಕೃತೇತ ಯುಗ ಕ್ಷತ್ರಿಯ, ದ್ವಾಪರ ಯುಗ ವೈಶ್ಯ, ಕಲಿಯುಗ ಶೂದ್ರ. ಅಲ್ಲಿ ಎಷ್ಟು ವ್ಯತ್ಯಾಸ ಇದೆ ಯೋಚನೆ ಮಾಡಬೇಕು. ಪ್ರತಿಯೊಬ್ಬರಲ್ಲೂ ಕೂಡ ಮನೆಯೊಳಗಿನ ಜನಗಳು ಹಾಗಿದ್ದಾರೆ. ಅದು ಬಿಟ್ಬಿಡಿ, ನಮ್ಮ ದೇಹದೊಳಗೆ ತಗೊಂಡ್ಬಿಡಿ. ತಲೆ ಬ್ರಾಹ್ಮಣ, ತಲೆ ಬ್ರಾಹ್ಮಣ ಇದ್ರೆ, ಇಲ್ಲದೆ ಹೋದ್ರೆ ಗೋವಿಂದ. ತಲೆ ಇದ್ರೆ ಬ್ರಾಹ್ಮಣ. ಕೈ ಫಿಸಿಕಲ್ ಕೈ ಇದೆಯಲ್ಲ, ಬಾಹುಬಲ ಅಂತ ಕರೀತಾರ, ಅದು ಕ್ಷತ್ರಿಯ, ಅದು ಅದು ಕ್ಷತ್ರಿಯ. ಆಮೇಲೆ ತೊಡೆ, ಅದು ವೈಶ್ಯ. ಕಾಲು ಶೂದ್ರ. ನಮ್ಮ ದೇಹದೊಳಗೆ ಮತ್ತೆ ಕಾಲು ಕಡದ ಹಾಕಿಬಿಡ್ತೀರ ಹಾಗಿದ್ರೀಗ, ಓ ಬೂದು ಅಲ್ಲೇ ಬಿದ್ದಿರಬೇಕಾಗುತ್ತ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮ ದೇಹದೊಳಗೆ ಚಾತುರ್ವರ್ಣ ಇದೆ. ಪ್ರತಿಯೊಬ್ಬನಲ್ಲೂ ಆಚಾರ್ಯ ಮಾತನ್ನ ನಿರ್ಣಯದಲ್ಲಿ ತುಂಬಾ ಕಡೆ ವಿಶ್ಲೇಷಣೆ ಮಾಡ್ತಾರೆ. ಇವತ್ತು ನಾವು ಬಯೋ ಆಸ್ಪೆಕ್ಟ್ ಅಷ್ಟೇ ನೋಡ್ತಾ ಬಂದಿದ್ದರಿಂದ, ಮತ್ತೆ ಯಾರು ಉತ್ತರ ಕೊಡೋ ಯೋಚನೆ ಮಾಡಲಿಲ್ಲ. ಆದ್ದರಿಂದ ಅದರ ನೀವು ಬಯ್ಯೋರು ಕೂಡ ಅರ್ಥ ಮಾಡ್ಕೊಂಡಾರೋ ಬೈರಿ. ಕೊನೆ ಪಟ್ಟ ಸುಲ್ಸನ್ನು ಬೈದು ಏನು ಸಾಧನೆ ಮಾಡಲಾಗುತ್ತಿದ್ದರಿಂದ ಸ್ವಲ್ಪ ಯೋಚನೆ ಮಾಡಬೇಕು. ನಮ್ಮ ದೇಹದಲ್ಲೇ ನಾಲ್ಕು ವ್ಯವಸ್ಥೆ ಜೊತೆನೂ ಮಾಡ್ಕೋತೇವೆ ನಾವೀಗ. ಇದಿಲ್ಲದೆ ಹೋದ್ರೆ ಸಾಧ್ಯವೇ ಇಲ್ಲ ಮಾಡಲಿಕ್ಕೆ. ಹೇಳ್ತೇವಲ್ಲ ಅದು ಕೃತಯುಗ ಅಂತ. ಅದು ಬ್ರಾಹ್ಮಣ, ಬೆಳಿಗ್ಗೆ ಏಳ್ತಾ ಬ್ರಾಹ್ಮಣ ಆಗ, ಆಫೀಸ್ಗೆ ಹೋದ ಕಾಲಕ್ಕೆ ಮಧ್ಯಾಹ್ನ ಅಲ್ಲೇ ಕ್ಷತ್ರಿಯ ಅವನು, ಸಾಯಂಕಾಲ ವಾಕಿಂಗ್ ಹೋಗಿ ಬರ್ತಾನಲ್ಲ ಬಿದಿನ ಪರ್ಚೇಜಸ್ ವೈಶ್ಯ, ರಾತ್ರಿ ಮಲಿಬಿಡ್ತಾನೆ ಸುಸ್ತಾಗಿ, ಆಗ ಶೂದ್ರ. ಒಂದೇ ಕಾಲದೊಳಗೆ ನಾಲ್ಕು ರೀತಿ ಬರುತ್ತೆ ದೇಹದೊಳಗೆ. ಆದ್ರಿಂದ ಶೂದ್ರನಾಗಿ ಸುಸ್ತಾಗಿರ್ದು ಓದಕ್ಕಾಗೋದಿಲ್ಲ, ಆಗ್ಲೇ ಏನಿದ್ರು ಬೆಳಿಗ್ಗೆ ನೋಡೋಣ ಸಾಕ ಸಾಕಾಗಿ ಬಿಡುತ್ತೆ ಅಂತ ಹೇಳಿಬಿಡ್ತಾರೆ. ಬೆಳಿಗ್ಗೆನೇ ಮಲಗಿಬಿಟ್ರೆ ಅವ್ರು ಆಗಲೇ ಶೂದ್ರ ಅಂತ ಅರ್ಥ. ಶುರುವಾಗ್ಬಿಡುತ್ತೆ 24 ತಾಸು ಶೂದ್ರ ಇದ್ದಾಗಲೆಕ್ಕು. ಯಾವಾಗ ಎಷ್ಟೋದ್ರೆ ಯಾವಾಗ ಹಾಗೆ ಇರ್ತಾರೆ, ಏನು ಮಾಡೋಕ್ಕಾಗೋದೇ ಇಲ್ಲ. ಮತ್ತೆ ಫ್ರೆಶ್ ಆಗಿರೋ ಕಾಲ ಎಲ್ಲ ಬ್ರಾಹ್ಮಣರ ಕಾಲ ಅದು, ತಮ್ಮ ದೇಹದೊಳಗೇನೆ. ಆಚಾರ್ಯ ಹೇಳ್ತಾರೆ ಪ್ರತಿಯೊಬ್ಬನ ದೇಹದೊಳಗೆ ಎಲ್ಲಾ ಗುಣ ಇಟ್ಟಿರೋದ್ರಿಂದ ಅವನು ಹೇಗೆ ಬೆಳೀತಾನೆ ಅನ್ನೋದ್ರ ಮೇಲೆ ಅವನು ಯಾವ್ದು ಡಾಮಿನೇಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಮಧ್ವಾಚಾರ್ಯರು ಮನೆಗೆ ಬಹಳ ವಿಚಿತ್ರವಾದ ಅರ್ಥ ಬರೀತಾರೆ. ಪ್ರತಿಯೊಬ್ಬನೂ ಕೂಡ ತನ್ನಲ್ಲೇ ವರ್ಣಗಳನ್ನು ಹೊಂದಿರೋದ್ರಿಂದ, ತನ್ನ ದೇಹದಲ್ಲೇ ವರ್ಣ ಹೊಂದಿರೋದ್ರಿಂದ, ತನ್ನ ದೇಹದಲ್ಲಿ ಸತ್ವಗುಣ ಬಂದ್ರೆ ಬ್ರಾಹ್ಮಣನಾಗ್ತಾನೆ ಅಂತ ಗೊತ್ತಿರೋದ್ರಿಂದ ಸತ್ವಗುಣ ಬೆಳೆಸ್ಕೋತಾ ಹೋದರೆ ಆಗ ಆ ಅರ್ಥದಲ್ಲಿ ಬ್ರಾಹ್ಮಣನಾಗಿ ಉಳಿಲಿಕ್ಕೆ ಸಾಧ್ಯ. ಅರ್ಥದಲ್ಲಿ ಇವತ್ತು ಸತ್ವಗುಣ ಉಳಿಸಿಕೊಳ್ಳದೆ ಇರೋ ಬ್ರಾಹ್ಮಣ, ಸತ್ವಗುಣ ಉಳಿಸಿಕೊಂಡು ಶೂದ್ರ. ಅದರಲ್ಲಿ ಶೂದ್ರ ಮೇಲೆ ಬಂದ್ಬಿಡ್ತಾನೆ, ಬ್ರಾಹ್ಮಣ ಕೆಳಗೆ ಹೋಗ್ಬಿಡ್ತಾನೆ ಇಮಿಡಿಯೇಟ್ ಆಗಿ. ಇದು ಅನೇಕರಿಗೆ ಗೊತ್ತಿಲ್ಲ, ಹುಟ್ಟಿದ ಮೇಲೆ ಮುಗಿದ ತನ್ನ ಕಥೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಬ್ರಾಹ್ಮಣ ಯಾರು ಬೇಕಾದ್ರೂ ತುಳಿಬಹುದು, ಸಾಧ್ಯವೇ ಇಲ್ಲ, ಶಾಸ್ತ್ರ ಒಪ್ಪೋದಿಲ್ಲ ಅದನ್ನ. ಇವತ್ತು ಪ್ರಹ್ಲಾದ ಹೇಳ್ತಾನೆ ವಿಭ್ರಾತ್ ವಿಷಡ್ಗುಣ ಯುತಾತ್ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್ ಶಪಚಂ ವರಿಷ್ಠಂ ಮನ್ನೆ. ಭಾಗವತದಲ್ಲಿ ಪ್ರಹ್ಲಾದನ ಮಾತಿದ್ದು, ಒಬ್ಬ ಬ್ರಾಹ್ಮಣ ಇದ್ದಾನೆ, ಅವನಿಗೆ ಭಗವಂತನಲ್ಲಿ ಆಧಾರವೇ ಇಲ್ಲ, ತಿಳುವಳಿಕೆ ಇಲ್ಲ. ಅಂತ ಬ್ರಾಹ್ಮಣರಿಗಿಂತ ತಿಳುವಳಿಕೆ ಇರತಕ್ಕಂಥ ಶೂದ್ರ ಭಾರಿ ಮೇಲೆ ಹೋಗಿಬಿಡ್ತಾನೆ ಅಂತ ಹೇಳಿದ ಈ ಮಾತು. ಪ್ರಹ್ಲಾದ ಯಾರು ಗೊತ್ತ, ಮೂಲತಃ ದೈತ್ಯ ಬಾಲಕಾತ, ರಾಕ್ಷಸ ದೈತ್ಯ ಬಾಲಕನ. ಎಷ್ಟು ಜನ ಮೆಟ್ಟಿ ಮೇಲೆ ಬಂದಿದ್ದಾನೆ ಲೆಕ್ಕ ಹಾಕಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ವರ್ಣಾಶ್ರಮದ ಮೂಲಭೂತ ಪರಿಕಲ್ಪನೆಯರು ಈ ಅರ್ಥದಲ್ಲಿ ಇದೆ. ನಮ್ಮ ದೇಹದಲ್ಲಿ ಬಂತು, ಮನೆಯಲ್ಲಿ ಬಂತು, ಡಿಫರೆಂಟ್ ಆಟಿಟ್ಯೂಡ್ ಅಲ್ಲಿ ಬಂತು. ಆ ರೀತಿ ಬರ್ತಾ ಬರ್ತಾ ಸಮಾಜದಲ್ಲೇ ಗುಂಪುಗಳನ್ನು ಆ ರೀತಿ ಮಾಡೋ ವ್ಯವಸ್ಥೆ ಬಂತು. ಕ್ಷತ್ರಿಯರು ಅಂತ ಹೇಳ್ತಕ್ಕಂಥ ಒಂದು ಗುಂಪು ಆಡಳಿತಕ್ಕೆ ಹುಟ್ಟಿದವು. ಆ ರೀತಿ ಮಾಡಿದಾಗ ಆಗ ಅನುಕೂಲ ಏನು ಗೊತ್ತಾ, ಮಾಡ್ಲಿಕ್ಕೆ ಬಂದಾಗ ಆಗ ಅನುಕೂಲಗಳು. ಅದರಲ್ಲಿ ಅನುಕೂಲಗಳ ಆಸ್ಪೆಕ್ಟ್ ಬೇರೆ, ಜಗಳದ ಆಸ್ಪೆಕ್ಟ್ ಬೇರೆ. ಗೊತ್ತಲ್ಲ, ಜಗಳದ ಆಸ್ಪೆಕ್ಟ್ ಅಂತ ಕೆಡಿಸ್ಕೊಂಡ್ಬಿಟ್ಟಿದ್ದೇವೆ ಅಷ್ಟೇ. ಅದರಲ್ಲಿರ್ತಕ್ಕಂಥ ಮೂಲಭೂತ ಅನುಕೂಲದ ಆಸ್ಪೆಕ್ಟ್ ಏನು ಅಂದ್ರೆ, ಅವನು ಒಬ್ಬ ದೊಡ್ಡ ಕ್ಷತ್ರಿಯ ರಾಜ್ಯಪಾಲಕ, ಅವನ ಮಗ ಹುಟ್ಟ ಅದೇ ಇದರಲ್ಲೇ ಬೆಳೀತಾ ಹೋಗ್ತಾನೆ, ಬ್ಲಡ್ ಅಲ್ಲೇ ಬರುತ್ತೆ ಅಂತ ಹೇಳ್ತೇವಲ್ಲ, ಅದೇ ಅಟ್ಟು ಬೆಳೀತಾ ಹೋಗುತ್ತಾನೆ. ಅವನ ಮಗ ಹಾಗೆ ಬೆಳೀತಾ ಹೋಗ್ತಾನೆ. ಇವತ್ತೊಬ್ಬ ಕಾರ್ಪೆಂಟರ್ ಇರ್ತಾನೆ, ಅವನ ಮಗ 7-8 ವರ್ಷದ ಹುಡುಗ ಚಕ ಚಕ ಕೆಲಸ ಮಾಡ್ತಿರ್ತಾನೆ. ಅದೇನೋ ಇಂಜಿನಿಯರ್ ಹೇಳ್ಕೊಟ್ಟು ಮಾಡೋ ಹೊತ್ತಿಗೆ ಅವನು ಬರೀ ಹಿಡ್ಕೊಂಡು ಕೊನೆಗೆ ದುಡ್ಡು ಕೊಟ್ಟು ಪಾಸ್ ಆಗಿ ಹೋಗ್ಬಿಡ್ತಾನೆ ಬಿಡದಿಲ್ಲ ತಾನು ಮಾಡೋ ಸುಳ್ಳು. ಇಂಜಿನಿಯರ್ ಕಾರ್ಪೆಂಟರ್ ಇರುತ್ತೆ ಪಾಪ, ಇಂಜಿನಿಯರ್ ಫಿಟ್ಟಿಂಗ್ ಎಲ್ಲ ಇರುತ್ತೆ, ಆದರೆ ಇವ್ರು ಉಳಿದು ರತ್ಕೋತ ಮಾಡೋದು ಬೇರೆ. ಆ ಹುಡುಗ ಕುಣಕೊಂಡು ಮಾಡಿ ಹಾಕ್ಬಿಟ್ಟಿರ್ತಾನೆ, 8 ವರ್ಷ ಹುಡುಗ ಅವ್ರ ಅಪ್ಪ ಕೆಲಸ ಇನ್ನೂ ಕಡೆ ಸೈಡ್ ಹೆಲ್ಪ್ ಮಾಡ್ತಾನೆ ಇರ್ತಾನು. ಸೊ 16-20 ವರ್ಷಕ್ಕೆ ಎಕ್ಸ್ಪರ್ಟ್ ಆಗಿ ಹೋಗ್ಬಿಟ್ಟಿರ್ತಾರೆ ಹಾಗೆ. ಯಾಕೆ ಆ ರೀತಿ ಎಕ್ಸ್ಪರ್ಟ್ ಆಗಬೇಕಾದ್ರೆ ಮೊದಲಿಂದ ಬರಬೇಕು. ತಂದೆ ಪ್ರೊಫೆಸರ್, ಮಗನಿಗೆ ಅಷ್ಟು ಅನುಕೂಲ ಓದೋ ಜಾಸ್ತಿ ಇರೋ ಅನುಕೂಲ ಎಷ್ಟು ಜಾಸ್ತಿ ಇರುತ್ತಾಗ. ತಂದೆ ಪ್ರೊಫೆಸರ್ ಆಗಿದ್ದ ಮನೆಯಲ್ಲಿ ಪುಸ್ತಕಗಳು ಸಮೇತ ಎಲ್ಲವೂ ಸಿಗುತ್ತೆ ಅವನಿಗೆ, ಬೇರೆಯವರಿಗೆ ಅಂತ ಸೌಲಭ್ಯ ಸಿಗೋದಿಲ್ಲಾಗ. ಕ್ಷತ್ರಿಯನಾದವನಿಗೆ ಎಷ್ಟು ಶಸ್ತ್ರಗಳು ಬಳಕೆ ಬರುತ್ತೆ, ಬೇರೆಯವರಿಗೆ ಅಂತ ಚಾನ್ಸ್ ಸಿಗೋದಿಲ್ಲ. ಈಗ ಆಗ್ತಾ 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 ಅವನು ಪರ್ಫೆಕ್ಷನ್ ಸಾಧಿಸಲಿಕ್ಕೆ, ಯಾವುದೇ ಒಂದು ವೃತ್ತಿಯಲ್ಲಿ ಪರ್ಫೆಕ್ಷನ್ ಸಾಧಿಸಲಿಕ್ಕೆ ಕಾರಣ ಅಂತ ಕೇಳಿದ್ರೆ ಅದೇ. ಆ ದೃಷ್ಟಿಯಿಂದ ಇವತ್ತಿಗೂ ಹಾಗೇನೆ, ಇವತ್ತು ಯಾರ್ಯಾದ್ರೂ ಭೂಮಿಗೆ ಮಿತಿ ಅದು ಸರ್ಕಾರ ಕೊಡಬೇಕಾದ್ರೆ ಕಲ್ಟಿವೇಷನ್ ಫ್ಯಾಮಿಲಿನ ಕೇಳುತ್ತಾರೆ, ಹೂ ಅಂದ್ರೆ ಪ್ರಿಫರೆನ್ಸ್ ಕೊಡ್ತಾರೆ ತಕ್ಷಣ ಇಮಿಡಿಯೇಟ್. ನಿಮ್ಮ ಅಪ್ಪ ಕಲ್ಟಿವೇಟರ, ನಿಮ್ಮ ತಾತ ಕಲ್ಟಿವೇಟರ, ಹಾಗೆ ನಿಮಗೆ ಚಾನ್ಸ್ ಆಗ. ಯಾಕಂದ್ರೆ ಅದ್ರಲ್ಲಿ ಅಭ್ಯಾಸ ಆಗಿಬಿಟ್ಟಿರುತ್ತೆ ಅಂತ. ಇದೇ ಕಾನ್ಸೆಪ್ಟ್ ಅಲ್ಲೇ ವರ್ಣ ಅನ್ನೋದು ಹುಟ್ಟಿನಿಂದ ಡೆವಲಪ್ ಆಗ್ತಾ ಹೋಗೋದು ಕದೇ ಕಾದ. ಬ್ರಾಹ್ಮಣನ ಮಗ ಬ್ರಾಹ್ಮಣ, ಅವನ ಮಗ ಬ್ರಾಹ್ಮಣ, ಅವನ ಮಗ ಬ್ರಾಹ್ಮಣ, ಜ್ಞಾನ ಕಾರ್ಯದ ಒಂದು ವಿಂಗ್ ಯಾವಾಗಲೂ ಪ್ರೊಟೆಕ್ಷನ್ ಆಗ್ತಾನೇ ಇರುತ್ತೆ ಆ ರೀತಿಯೊಳಗೆ. ಅದೇ ರೀತಿಯಲ್ಲಿ ನಮ್ಮಲ್ಲೂ ಅಷ್ಟು ಸರ್ವಿಸ್ ಆದರೆ ಸಂಬಳ ಜಾಸ್ತಿ ಮಾಡ್ತಾರೆ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಸೇರ್ಕೊಳ್ಳಿ ಶುರುವಾಗುತ್ತೆ. ಮೊದಲು ಜ್ಞಾನ ಇತ್ತು, ಸರ್ವಿಸ್ ಎಕ್ಸ್ಪೀರಿಯನ್ಸ್ ಕೊಡಕ್ಕೆ ಶುರುವಾಯಿತು. ಆ ಸ್ಟಾರ್ಟಿಂಗ್ ಸ್ಯಾಲರಿ ಎಷ್ಟಿದೆ, ರಿಟೈರ್ಮೆಂಟ್ ಸ್ಯಾಲರಿ ಎಷ್ಟಿರುತ್ತೆ ಹಾಕಿ, ಎಷ್ಟು ಮೇಲಕ್ಕೆ ಹೋಯ್ತು ಅವನಿಗೀಗ. ಕಾರಣ ಅನುಭವದಿಂದ ಜ್ಞಾನ ಪರಿಪಾಕ ಆಗುತ್ತೆ ಅಂತ. ಇದೆಲ್ಲ ಯೋಚನೆ ಮಾಡಿದರೆ ಒಬ್ಬನೇ ವ್ಯಕ್ತಿಗೆ ಅನುಭವದಿಂದ ಜ್ಞಾನ ಪರಿಪಾಕ ಆಗೋದಾದರೆ ಅವನ ಸಂತಾನ ಅದರ ಸಂತಾನ ಬೆಳೀತಾ ಬೆಳೀತಾ ಹೋದರೆ ಎಷ್ಟು ಮುಂದುವರಿಯುತ್ತೆ? ಕೆಲವು ಪ್ರಶ್ನೆ ಕೇಳಬಹುದು. ದೇಹದಿಂದ ದೇಹಕ್ಕೆ ಹೋಗುತ್ತಾ ಹೀಗೆ ಗುಣಗಳು ಅಂತ ಪ್ರಶ್ನೆ. ದೇಹದಿಂದ ದೇಹಕ್ಕೆ ಹೋಗುತ್ತೋ ಅಂತ ಕೇಳಿದರೆ ನಮಗೆ ಆ ಗುಣ ಹೋಗೋದು ನಮಗೆ ಗೊತ್ತಿಲ್ಲ. ಡಯಾಬಿಟಿಸ್ ಹೋಗೋದು ಗೊತ್ತಲ್ಲ, ಮಗನಿಗೆ ಬರುತ್ತೆ, ಅವನ ಮಗನಿಗೆ ಅವನ ಮರಿ ಬರುತ್ತೆ, ಇದು ಬೇಗ ಬೇಗ ಬರುತ್ತೆ ಮತ್ತೆ ಅದು ಬರುತ್ತೆ ಅಂತ ಅರ್ಥ ಆಗಿದೆ. ಈಗಾಗಲೇ ದೇಹದಲ್ಲಿ ಏರಿದೆ ಅಂತ ಕೇಳಬೇಕು, ಉತ್ತರ ಕೊಡಬೇಕಾಗಿದೆ. ದೇಹದಲ್ಲಿ ಏರಿದೆ ಅಂತ ಕೇಳಿ ಸ್ಪಷ್ಟ ಉತ್ತರ ಸಿಗುತ್ತೆ ನಿಮಗೀಗ. ಅವರ ಮಗನಿಗೆ ಬಂದಿದ್ದು ಎಷ್ಟು ಜನಕ್ಕೆ ಡಾಕ್ಟರ್ ಶುರು ಮಾಡೋ ಕೈ ಹಿಡ್ಕೊಂಡು ಬಿಡ್ತಾನೆ, ನಿಮ್ಮ ಅಪ್ಪಗಿತ್ತ ಅಂತ ಶುರು ಮಾಡ್ತಾನೆ, ನಿಮ್ಮ ತಾತಗಿತ್ತ ನಿಮಗಿತ್ತ, ಬೇಗ ಬಂದಿದೆ ನಿಮಗೆ, ಇನ್ನೂ ಬೇಗ ಬರುತ್ತೆ ಅಂತ ಹೇಳಿದ್ದ. ಇನ್ನೂ ಬೇಗ ಬರುತ್ತೆ, ಇದು ಸೈನ್ಸ್ ಶತಶಃ ಪ್ರೂವ್ ಮಾಡಿರೋ ಅಂಶ ಇದು. ಇದ್ರ ಬಗ್ಗೆ ಎಷ್ಟೆಷ್ಟು ವಿವಾದವೇ ಇಲ್ಲ ಅದರೊಳಗೆ. ಬರದೇ ಹೋದ್ರೆ ಎಕ್ಸೆಪ್ಷನ್ ಅಷ್ಟೆ, ಬರೋದೇ ಎಕ್ಸೆಪ್ಷನ್, ಬರೋದೇ ರೂಲ್. ಅಂದ್ರೆ ದೇಹದಿಂದ ಏನ್ ನಾವು ಜೀನ್ಸ್ ಅಂತ ಕರಿತೇವೆ, ವಂಶವಾಹಿಗಳು ಅಂತ ಕರಿತೇವೆ, ಅದು ಯಾವ ಮಟ್ಟಿಗೆ ಮುಂದೆ ಹೋಗುತ್ತೆ ಅಂತ ಹೇಳೋದು ದೃಷ್ಟಾಂತ ಇದೆ. ಆ ದೃಷ್ಟಿಯಲ್ಲಿ ವರ್ಣಾಶ್ರಮದ ವ್ಯವಸ್ಥೆ ನಾವು ಒಪ್ಲಿ ಬಿಡ್ಲಿ, ಅದು ರೀತಿ ಬಂದಲ್ಲಿ ಹೋಗ್ತಾನೆ ಬರುತ್ತೆ. ಒಪ್ಪದೆ ಹೋದಾಗ ಏನಾಗುತ್ತೆ ಅಂತ ಸಂಕಾರ ಅಂತ ಕರೀತಾರೆ, ಸಾಂಕರ್ಯ ಅಂತ ಕರೀತಾರೆ. ಸಾಂಕರ್ಯದಿಂದ ಕೆಲವು ಕಡೆ ಉಪಯೋಗ ಇದೆ, ಕೆಲವು ಕಡೆ ಅನುಪಯೋಗ ಇದೆ. ಉಪಯೋಗ ಇದೆ ಇದೆ. ಆ ರಿಸ್ಕ್ ಬೇಡ ಅಂತಾನೆ ಶುದ್ಧ ವರ್ಣ ಉಪಯೋಗಿಸ್ಲಿಕ್ಕೆ ಹೊರಟು, ಶುದ್ಧ ವರ್ಣವನ್ನ ಮೇಂಟೈನ್ ಮಾಡ್ಲಿಕ್ಕೆ ಹೊರಟು. ಇವತ್ತು ಎಷ್ಟೋ ಕಡೆ ನಾವು ಕೆಲವು ದೃಷ್ಟಾಂತ ಕೊಡ್ತಿದ್ದೇನೆ ಅಷ್ಟೇ. ಕೆಲವು ಹಣ್ಣುಗಳು ಹೈಬ್ರಿಡ್ ಮಾಡ್ತಾರೆ, ಶುದ್ಧ ತಳಿ ಬೇರೆ, ಹೈಬ್ರಿಡ್ ತಳಿಗಳು ಬೇರೆ. ಶುದ್ಧ ತಳಿಯ ಕ್ವಾಲಿಟಿನೇ ಬೇರೆ, ಹೈಬ್ರಿಡ್ ಕ್ವಾಲಿಟಿನೇ ಬೇರೆ. ಹೈಬ್ರಿಡ್ ಕ್ವಾಲಿಟಿ ಎದ್ದು ಕಾಣೋ ಅಂಶ ಏನು ಗೊತ್ತಾ, ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ, ಸಾಮಾನ್ಯವಾಗಿ ಪ್ರೊಡಕ್ಷನ್ ಉಚ್ಚಾಪಟ್ಟೆ ಜಾಸ್ತಿ ಇರುತ್ತೆ. ಆದರೆ ಟೇಸ್ಟ್ ಇತ್ಯಾದಿ ಸಾಕಷ್ಟು ಡೌನ್ ಆಗಿರುತ್ತೆ. ಅದು ಕಾಸ್ಟ್ ಆಫ್ ನಾವು ಏನು ಸ್ಯಾಕ್ರಿಫೈಸ್ ಮಾಡೋದು ಯಾವ್ದು, ನಾವೀಗ ಟೇಸ್ಟು ಕ್ವಾಲಿಟಿನ ತಿನ್ನೋದು ಇದನ್ನು ನ್ಯಾಚುರಲ್. ನಿಮ್ಮ ಸೈಜ್ ಜಾಸ್ತಿ ಆಗ್ತಾ ಹೋದ್ರೆ ಸಾರು 20 ಜನಕ್ಕೆ ಮಾಡಿ 100 ಜನಕ್ಕೆ ಆಗಬೇಕಾದ್ರೆ ಅದು ಮದುವೆ ಆಗಲೇಬೇಕಲ್ಲ, ಅದಕ್ಕೆ ಅದು ನಡೆದೇ ನಡೆಯುತ್ತೆ. ಅದು ಎಲ್ರಿಗೂ ಗೊತ್ತದು. ಆ ರೀತಿ ಆಗುತ್ತೆ. ಬಲು ಬೇಗ ಫಲ ಬೇಕು ಅಂದ್ರೆ ಕ್ವಾಲಿಟಿ ಡೌನ್ ಆಗುತ್ತಾಗ, ಬಲು ಬೇಗ ಫಲ ಬೇಕು. ಅಷ್ಟು ತಿಂಗಳಿಗೆ ಬೆಳೆದ್ರೆ ರೀತಿ ಬೇರೆ. ಹಸುವಿನ ಹಾಲು ಹಿಂದಿನ ಕಾಲಕ್ಕೆ ನೋಡಿ, ಹಸುವಿನ ಹಾಲು ಅಂದ್ರೆ ಇವತ್ತು ಹೆಚ್ಚಿನ ರೂಲ್ ಕುಡಿದ ಅಭ್ಯಾಸ ನಮಗೆ. ಹಾಲು ಅಂದ್ರೆ ಏನೋ ಬೇರೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಈಗಾಗಲೇ. ಅದು ನಿಜವಾದ ಹಾಲು ಕುಡಿದವ್ರಿಗೆ ಹಾಲು ಕುಡಿಲಿಕ್ಕೆ ಆಗೋದೇ ಇಲ್ಲ. ಒಂದು 4 ದಿವಸ ಬೋರ್ವೆಲ್ ವಾಟರ್ ಸುಮ್ಮನೆ ಕುಡೀರಿ, 4 ದಿವಸ ಕುಡ್ರಿ, ಆಮೇಲೆ ಟ್ಯಾಪ್ ವಾಟರ್ ಕುಡ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಕೈಲಿ. ಒಂದು ತಿಂಗಳು ಸರಿಯಾಗಿ ಬೋರ್ವೆಲ್ ವಾಟರ್ ಕುಡೀರಿ, ನಿಮ್ಮಲ್ಲಿ ಫಸ್ಟ್ ಕ್ಲಾಸ್ ತೋರಿಸಿದ್ದನ್ನ, ಆಮೇಲೆ ಕಾರ್ಪೊರೇಟ್ ಸಪ್ಲೈ ವಾಟರ್ ಕುಡೀರಿ, ಕುಡಿಲಿಕ್ಕೆ ಆಗೋದಿಲ್ಲ. ಬರೀ ಕ್ಲೋರಿನ್ ವಾಸನೆ ಹೊಡಿತಾ ಇರುತ್ತೆ. ಮೊದಲು ನಿಮ್ಗೆ ಗೊತ್ತಾ ಅಡ್ಜಸ್ಟ್ ಆಗಿರುತ್ತಾ ಗೊತ್ತಾಗೋದಿಲ್ಲ ನಮಗೆ. ಅದ್ರ ಒಂದು 4 ದಿನ ಬಿಟ್ಟು ನೋಡಿ ಎದ್ದು ಕಾಣುತ್ತೆ, 4 ದಿನ ಬಿಟ್ಟು ನೋಡಿ ಏನು ಇಷ್ಟು ಕೆಟ್ಟದ್ದು ಕುಡಿತೀವಲ್ಲ, ಇಷ್ಟು ವಾಸನೆ ಬಾಯೊಳಗೆ ಹೋದ ಕಷ್ಟ, ದೇಹದೊಳಗೆ ಹೋದ ದೇಹ ತಡ್ಕೊಳ್ಳುತ್ತೆ, ಅದಕ್ಕೆ ದೂರ ರೋಗ ಬರುತ್ತೆ. ತಕ್ಷಣನೇ ರೆಸ್ಟೆನ್ಸ್ ಪವರ್ ಡೌನ್ ಆಗ್ತಾ ಹೋಗುತ್ತೆ, ರೋಗಗಳು ಬಂದು ಸಣ್ಣ ರೋಗ ಭಾರಿ ದೊಡ್ಡದಾಗಿ ಎಕ್ಸ್ಪೋಸ್ ಆಗಿಬಿಡುತ್ತೆ. ಸರಿಯಾಗಿದ್ದಿದ್ರೆ ಯಾವ ರೋಗ ಬಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಶಕ್ತಿ ಪರಮಾತ್ಮ ಕೊಟ್ಟಿದ್ದಾನೆ ಅಂತ ಕೇಳಿದರೆ ಆ ರೋಗ ಒದ್ದೋಡ್ ಶಕ್ತಿ ದೇಹಕ್ಕಿದೆ. ಆದರೆ ದೇಹ ಶಕ್ತಿ ಕುಂಠಿತವಾಗಿಬಿಟ್ರೆ ರೋಗ ಡಾಮಿನೇಟ್ ಆಗುತ್ತೆ, ಆಗ 100 ರೀತಿಯಲ್ಲಿ ದೇಹ ಇದೆ ಶಿಥಿಲವಾಗ್ತಾ ಹೋಗು. ಅಂದ್ರೆ ಯಾತಕ್ಕೆ ಹೇಳಿದೆ ಅಂದ್ರೆ ದೇಹದ ಮೇಲೆ ಇರತಕ್ಕಂಥ ಪರಿಣಾಮ ಮುಂದುವರಿಲಿಕ್ಕೆ ಮತ್ತು ದೇಹದ ರಕ್ಷಣೆಯ ವ್ಯವಸ್ಥೆಯಲ್ಲಿ ಹೆಚ್ಚು ಕಡಿಮೆ ಆದರೆ ದುರ್ಬಲವಾಗೋದನ್ನು ಕಾಣ್ತಾನೆ ಇರೋದ್ರಿಂದ ದೇಹದಲ್ಲಿ ಏನೂ ಇಲ್ಲ ಅನ್ನೋ ಮಾತು ಅರ್ಥ ಇಲ್ಲ. ಕಣ್ಣೊರೆಸಕ್ಕೆ ಕಾಣ ಮಾತೆ ಹೊರತದು ಅರ್ಥವಿಲ್ಲದ ಮಾತು. ಈ ದೃಷ್ಟಿಯಲ್ಲಿ ತುಂಬಾ ಗಮನಿಸಿದರೆ ವರ್ಣಾಶ್ರಮ ವ್ಯವಸ್ಥೆ ಮೂಲತಃ ಇದ್ದಿತ್ತು. ನಾನು ಈಗಿರೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಮೂಲತಃದ ವರ್ಣ ವ್ಯವಸ್ಥೆ ಅನ್ನೋದು ಭಗವಂತ ಮಾಡಿದ ವರ್ಣ ವ್ಯವಸ್ಥೆ. ಅದು ತುಂಬಾ ಮಿನಿಮಮ್. ಅದು 4 ವರ್ಣ, 4 ವರ್ಣಗಳು. ಪುರುಷ ಸೂಕ್ತ ಹೇಳಿದ 4 ವರ್ಣ. ಬ್ರಾಹ್ಮಣೋಶ್ಯ ಮುಖಮಾಸೀತ್, ಬಾಹುರಾಜನ್ಯ ಕೃತ ಊರುತದಶ್ಚೇ ಯದ್ವೈಶ್ಯ ಪದ್ಭ್ಯಾಂಶುದ್ರೋ ಅಜಾಯ. ನಾಲ್ಕೇ ವರ್ಣ ಪುರುಷ ಸೂಕ್ತ ಹೇಳಿ. ಆದರೆ ಇವತ್ತು ನಮಗೆ ಒಬ್ಬ ನೂರಾರು ವರ್ಣ, ಅದರಲ್ಲಿ ಸಬ್ ಕ್ಯಾಸ್ಟ್ಗಳು, ಸಬ್ ಕ್ಯಾಸ್ಟ್ ಎಷ್ಟು ಜೋರಾಗಿರ್ತಾರೆ ಅಂತ ಕೇಳಿದರೆ ಅವರವರಲ್ಲಿ ಭಯಂಕರ ಹೊಡೆದಾಟ. ಅವರಲ್ಲಿ ನಂಬಲಿಕ್ಕೆ ಆಗೋದಿಲ್ಲ, ಅವನು ಮುಟ್ಟಿಬಿಟ್ಟನ ಕೊಂದು ಹಾಕಿಬಿಡ್ತೀವಿ. ಎಷ್ಟೋ ಹೊಡೆದಾಟ ಹೊಡೆದಾಟ ಆಗ್ತದೆ ಎಲ್ಲಿ ಗೊತ್ತಾರೆ, ಅವರವರಲ್ಲೇ ಹೊಡೆದಾಟಗಳು. ಇದು ಯಾತಕ್ಕೆ ಬಂತಿದ್ದು ಅರ್ಥ ಆಗ ನಾವು ಒಂದು ಅಂಡರ್ಸ್ಟ್ಯಾಂಡಿಂಗ್ ತಪ್ಪಿ ಹೋಗಿಬಿಟ್ರೆ, ಪರಸ್ಪರ ತಿಳುವಳಿಕೆ ತಪ್ಪಿ ಹೋಗಿಬಿಟ್ರೆ ಹೊಡೆದಾಡಲಿಕ್ಕೆ ಬೇರೆ ಏನು ಕಾರಣ ಬೇಕಾಗ. ತಿಳುವಳಿಕೆ ಇಲ್ದರೆ ದೊಡ್ಡ ಕಾರಣ, ತಿಳುವಳಿಕೆ ಇತ್ತು ಅಂದ್ರೆ ಕಾರಣ ಬರೋ ಪ್ರಸಕ್ತಿ ಇಲ್ಲ. ಇವತ್ತು ಎಷ್ಟೋ ಕಾರ್ಯ ಸರ್ಕಾರಿ ಆಫೀಸ್ನಲ್ಲಿ ನಾಲ್ಕು ವ್ಯವಸ್ಥೆ ಇದ್ದು ಗಲಾಟಿಯಲ್ಲಿ ಆಗುತ್ತೆ, ಆಗ ಪ್ರಸಂಗ ಬರೋದಿಲ್ಲ, ಕೊಂದ್ಕೊಂಡು ಹೋಗ್ತಾನೆ ಇರ್ತಾರೆ. ಅವ್ರ ಕೆಲಸ ಅವನ್ ಮಾಡ್ತೀವಿ, ಕೆಲಸ ಇವನ್ ಮಾಡ್ತಾನೆ ಇರ್ತಾನೆ. ಮೇಲು ಕೀಳು ಪ್ರಶ್ನೆ ಬರೋದೇ ಇಲ್ಲ ಅಲ್ಲಿ. ಮೇಲು ಕೀಳು ಅನ್ನೋ ಪ್ರಶ್ನೆ ನಾವು ತಂದ್ಕೊಂಡ ಶುರುವಾಗುತ್ತೆ. ಅಡಿಗೆ ಮಾಡೋಣ, ಅಡಿಗೆ ಮಾಡೋದ ನಾನು ಅಂತ ಅವ್ನು ಶುರು ಮಾಡಿಬಿಟ್ರೆ, ಹಾಗೆ ನಾ ಸಂಪಾದನೆ ಮಾಡ್ಬೇಕಂತ ಇವ್ನು ಶುರು ಮಾಡಿ ಏನ್ ಮಾಡ್ತೀರಿ ಹಾಗಿದ್ರೆ, ನಾ ಸಂಪಾದನೆ ಮಾಡ್ಬೇಕಾ, ನಾನು ಪೂಜೆ ಮಾಡೋ ನಾನೇ ಮಾಡ್ತೀರಾ, ಏನ್ ಮಾಡ್ತೀರಿ, ಎಲ್ಲ ಗಲಾಟೆ ಮಾಡಿಕೊಳ್ಳಿ ಉಪವಾಸ ಬಿದ್ದು ಸಾಯ್ಬೇಕಾಗುತ್ತೆ. ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರು ಹಂಚಿಕೊಳ್ಳಲೇಬೇಕಾಗುತ್ತೆ. ನಾಲ್ಕು ಜನ ಸೇರಿದಾಗ ನಾಲ್ಕು ಜನ ಹೋಗಿದ್ರೆ ಎಲ್ಲ ಹೆಡ್ಅಪ್ ಆಗಿಬಿಟ್ಟಿರ್ತಾರೆ, ಯಾರೋ ಮರ ಕೊಡ್ಕೊಂಡ್ಬರ್ತಾವ್ರ ಪಾಪ, ಇದ್ದರೆ ಉಪ್ಪಂತ ಒಲೆ ಊದಿಸ್ತಾನೆ, ಒಬ್ಬನು ನೀರಿಡ್ತಾನೆ, ಏನೋ ಒಂದು ಮಾಡ್ತಾನೆ, ಅನ್ನ ಕಾಣಬೇಕಲ್ಲ ಒಂದಿಷ್ಟು ಪ್ರಯತ್ನ ಮಾಡ್ತಾನೆ, ಅದನ್ನೇ ಕರೆದಿ. ಆಗ ಮಾಡ್ಬೇಕಾದ್ರೆ ಏನ್ ಮಾಡ್ತಾ ಗೊತ್ತೇನಪ್ಪ, ಯಾರಿಗೆ ಮರ ಹತ್ತಕ್ಕೆ ಬರುತ್ತೆ ನೋಡ್ರಿ ಅಂತ ಕೇಳ್ತಾ, ನನಗೆ ಬರುತ್ತೆ ನೀ ಹತ್ತಾಗಿದ್ರೆ ಅಂತ ಹೇಳ್ತಾ ಹತ್ತು. ಉಳಿದವ್ರು ಹತ್ತಕ್ಕೆ ಹೋದ್ರೆ ಅಡಿಗೆ ಬಿಟ್ಟು ಪೇಷಂಟ್ ಆಗಿ ಕೊಡ್ತಾನೆ, ಕೈಕಾಲು ಮುಡ್ಕೊಂಡ ಮೇಲೆ ಇನ್ನೊಂದು ಇನ್ನೊಂದು ಹೊತ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ. ಹುಷಾರಯ್ಯ ಚೆನ್ನಾಗಿ ಬರುತ್ತೆ ತಾನೆ, ಗ್ಯಾರಂಟಿ ಬರುತ್ತಾ, ನೀ ಕೆಲಸ ಮಾಡು. ಅಲ್ಲಿ ಶುರುವಾಗು ಯೋಚನೆ ಮಾಡಕ್ಕೆ ಬರುತ್ತೆ, ಐಡಿಯಾ ಕೊಡು ನೀನು ಮಾಡಿಬಿಡ್ತೇವೆ ಅಂತ ಐಡಿಯಾ ಕೊಟ್ಬಿಟ್ಟು ಮಾಡಿಬಿಡ್ತೇವೆ. ಐಡಿಯಾ ಕೊಂಡು ಭಾರಿ ಬುದ್ಧಿವಂತನ ಕೊಡ್ತಾನೆ, ಇನ್ನೊಬ್ಬನು ಫಾಲೋ ಮಾಡಕ್ಕೆ ಕೊಟ್ಟಿರ್ತಾನೆ, ಹೇಳಿದ ತಕ್ಷಣ ಮಾಡಿಬಿಡ್ತಾನೆ ಅವನು. ಅಂತಕ್ಕೆ ಅವನಿಗೆ ಐಡಿಯಾ ಬರೋದಿಲ್ಲ, ಅವನಿಗೆ ಇಂಪ್ಲಿಮೆಂಟ್ ಮಾಡಿ ಇಮ್ಮಿಡಿಯೇಟ್ ಇಂಪ್ಲಿಮೆಂಟ್ ಮಾಡ್ತಾನೆ. ಹೇಳಿದ ತಕ್ಷಣ ಕ್ಷತ್ರಿಯನ ಕೆಲಸ, ಇಂಪ್ಲಿಮೆಂಟೇಷನ್ ಸಿಗಬೇಕು, ಕ್ಷತ್ರಿಯಿಂದನೇ ಸಿಗಬೇಕು. ಪ್ಲಾನ್ ಕೊಡಬೇಕಾದ್ರೆ ಇವನೇ ಆಗಬೇಕು. ಅದಕ್ಕೆ ಮಂತ್ರಿ ಅಂದ್ರೆ ಬ್ರಾಹ್ಮಣನೇ ಆಗಿರೋ, ಹಿಂದಿನ ಕಾಲಕ್ಕೆ ಮಂತ್ರಿಗಳು ಅಂದ್ರೆ ನಿಜಾಮ್ ಸರ್ಕಾರವಾಗ್ಲೂ ಬ್ರಾಹ್ಮಣನೇ ಮಂತ್ರಿ, ಇವು ಯಾವ ಸರ್ಕಾರದಲ್ಲೂ ಬ್ರಾಹ್ಮಣನೇ ಮಂತ್ರಿ. ಐಡಿಯಾಸ್ ಕೊಡಬೇಕಾತ, ಇವ್ರು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಐಡಿಯಾಗಳು ಇವತ್ತು ಹೋಯ್ತಾ ಆದ್ದರಿಂದ ಇವರೆಲ್ಲ ಕೂಡ ಬರೀ ಏನೇನೋ ಆಗ್ತಾರೆ. ಆ ಕಾಲಕ್ಕೆ ಬರೀ ಪಾಪ್ಯುಲಿಸ್ಟ್ ಟ್ರೆಂಡ್ ಮಾತ್ರ ಉಳಿದಿರೋದಿಷ್ಟೇ, ಯೋಜನೆಗಳಲ್ಲಿ ಬರೀ ಪಾಪ್ಯುಲಿಸ್ಟ್ ಆಗೋದಷ್ಟೇ, ಪಾಪ್ಯುಲರ್ ಆಗೋಕ್ಕಷ್ಟೇ ಪ್ರಯತ್ನ. ಆದ್ರೆ ಹಿಂದಿನ ಕಾಲದಲ್ಲಿ ಇದ್ದಂತಹ ಕಮಿಟ್ಮೆಂಟು ಅದೆಲ್ಲ ಬಹಳ ಅಪೂರ್ವವಾಗಿತ್ತು. ನಾವು ಯಾವುದೋ ಕಾಲದಲ್ಲಿ ನಡೆದ ಗಲಾಟೆ ಬಗ್ಗೆ ಮಾತಾಡದೇನೆ ಶುದ್ಧ ವರ್ಣದ ಕಾನ್ಸೆಪ್ಟ್ ಏನು ಪುರಾಣದಲ್ಲಿ ಬಂತು, ಮಹಾಭಾರತ ರಾಮಾಯಣದಲ್ಲಿ ಬಂತು, ಅದರ ಹಿನ್ನೆಲೆಯನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಹೋದ್ರೆ ಗೊತ್ತಾಗುತ್ತೆ. ಆ ಪುಸ್ತಕ ವರ್ಣ ವ್ಯವಸ್ಥೆ ಅಂತ ಹೇಳಿದ್ನಲ್ಲ, ಆದಷ್ಟು ಯೋಚನೆ ಮಾಡಿದರೆ ಏನೇನು ನಡೀತು ಅಂತ ಹೇಳಿದ್ದ. ಆ ದೃಷ್ಟಿಯಲ್ಲಿ ವಿದುರ ಇದ್ದಾನೆ. ವಿದುರ ಎಂದೂ ಪ್ಯೂರ್ ಮೈಂಡ್ ಆಗಿತ್ತು ವಿದುರನ. ಆದರೆ ಉಳಿದವರಿಗೆ ವಿದುರ ಗೈಡ್ ಮಾಡ್ತಿದ್ದ, ಭೀಷ್ಮದ್ರೋಣರಿಗೆ ಆಗಲಿಲ್ಲ. ಭೀಷ್ಮದ್ರೋಣರಿಗೆ ತಪ್ಪಿದ್ರು ಭೀಷ್ಮದ್ರೋಣರು, ವಿದುರ ತಪ್ಪಲಿಲ್ಲ. ಯಾತಕ್ಕೆ? ಭೀಷ್ಮರು ಕ್ಷತ್ರಿಯರು, ದ್ರೋಣರು ಬ್ರಾಹ್ಮಣರು, ವಿದುರ ಶೂದ್ರ. ಆದರೆ ಶೂದ್ರರಾದ ವಿದುರ ಗೆದ್ದಲ್ಲಿ ಅವರಿಬ್ರು ಸೋತು, ಕ್ಷತ್ರಿಯನು ಸೋತ, ಬ್ರಾಹ್ಮಣನು ಸೋತ. ಯಾತಕ್ಕೆ? ಅವರು ಏನ್ ಮಾಡಿದ್ರು ಗೊತ್ತು? ಭೀಷ್ಮರು ರಾಜ್ಯ ಆಳೋದಿಲ್ಲ ಅಂತ ಯಾವಾಗ ಒಂದು ಓದ್ ತಗೊಂಡ್ಬಿಟ್ರು, ಅವ್ರ ಥಿಂಕಿಂಗ್ ದ್ರೋಣಾಚಾರ್ಯರು ಬ್ರಾಹ್ಮಣರು, ಯಾವಾಗ ಕ್ಷತ್ರಿಯರ ಮಧ್ಯೆ ಸೇರ್ಕೊಂಡು ಬಿಟ್ರು ತಮ್ಮ ಪ್ಯೂರಿಟಿ ಕಳ್ಕೊಂಡು ಬಿಟ್ರು. ವಿದುರ ಹಾಗಲ್ಲ, ರಾಜ್ಯದ ಯೋಚನೆ ಇಲ್ಲ, ಬ್ರಾಹ್ಮಣರ ಗಲಭೆ ಇಲ್ಲ, ತನ್ನ ವರ್ಣ ಹಾಗೆ ಮೇಂಟೈನ್ ಮಾಡ್ದ, ಪ್ಯೂರಿಟಿ ಹಾಗೆ ಉಳ್ಕೊಂಡು ಬಂದು ಫಲಿತಾಂಶ ವಿದುರ ನೀತಿ ಹೊರಗೆ ಬಂತು. ವಿದುರ ಆಡಿದ ಮಾತನ್ನು ರೆಕಾರ್ಡ್ ಭೀಷ್ಮ ನೀತಿ ಬೇರೆ ಆಯಿತು, ದ್ರೋಣ ನೀತಿ ಅಂತೂ ಇಲ್ಲವೇ ಇಲ್ಲ. ಇನ್ಫ್ಯಾಕ್ಟ್ ನಿಜವಾಗಿ ನೀತಿ ಹೇಳಬೇಕಾದ ಹಕ್ಕಿದ್ದು ದ್ರೋಣಾಚಾರ್ಯರಿಗೆ. ಬೃಹಸ್ಪತಿ ಆಚಾರ್ಯ ಅವತಾರ ಅವರು ದೇವಗುರುಗಳು, ಅವ್ರ ನೀತಿನ ಹೇಳಕ್ಕಾಗಲಿಬೇಕು, ಅವರೇ ಪೊಲ್ಯೂಟ್ ಆಗಿಬಿಟ್ರು, ಅವರೇ ಧರ್ಮದ ಸ್ಟೆಪ್ ಕೆಳಗಿಳಿದ್ರಿಂದ ಏನು ಮಾಡೋಕ್ಕಾಗಲಿ, ವಿದುರ ಎಲಿವೇಟ್ ಆಗಿಬಿಡ್ತಾರೆ. ವಿದುರ ತನ್ನ ವರ್ಣ ಉಳಿಸಿಕೊಂಡಿದ್ದಕ್ಕೆ ರಾಜಕೀಯದ ಗೊಂದಲ ಆತನಿಗಿಲ್ಲ, ರಾಜದ ಯೋಚನೆ ಇಲ್ಲ, ಮಾಡಲೂ ಇಲ್ಲ ಆತ. ಒಬ್ಬ ಹೊರಗಿನಿಂದ ನೋಡೋ ಸ್ಥಿತಿ ಬಂತ ಆತನೆ, ಥರ್ಡ್ ಅಂಪೈರ್ ಅಂತೀವಲ್ಲ ಆ ಸ್ಥಿತಿ ಬಂತ ಆತನೆ. ಯಾರು ಅಭಿಮಾನದ ಪ್ರಶ್ನೆ ಇಲ್ಲ, ಬರೀ ಶುದ್ಧವಾಗಿ ನೋಡ್ತಕ್ಕಂಥ ಭಾವ್ಯ ಬೆಳೆಸಿಕೊಂಡಿದ್ದಕ್ಕೆ ಆತನ ಮಾತಿಗೆ ದುರ್ಯೋಧನ ಹೆದರ್ತಾ ಇದ್ದ. ವಿದುರ ಮಾತಾಡಲಿಕ್ಕೆ ಶುರು ಮಾಡಿದ ಅಂದ್ರೆ ವಿದುರ ದುರ್ಯೋಧನ ಸುಮ್ಮನೆ ಕೂತ್ಬಿಡ್ತಿದ್ದ. ವಿದುರ ದುರ್ಯೋಧನ ಭಾರಿ ಸ್ಟ್ರಾಂಗ್, ಅದು ಅವನ ಬಾಡಿ ಸಿಕ್ಕಾಬಟ್ಟೆ ಸ್ಟ್ರಾಂಗು. ಆದ್ರೆ ವಿದುರನ ಮಾತಿನ ಮುಂದೆ ಅವನ ವಿಚಾರ ಉಳಿತಿರಲಿಲ್ಲ, ದುರ್ಯೋಧನ ಏನು ಮಾಡೋಕ್ಕಾಗ್ತಿದ್ದಿಲ್ಲ. ಒಬ್ಬ ಶೂದ್ರನಾಗಿ ವಿದುರ ಏರದ ಎತ್ತರ ಅರ್ಥ ಮಾಡಿಕೊಂಡವರಿಗೆ ಶುದ್ಧ ವರ್ಣದ ಕಲ್ಪನೆ ಹೇಗಿರುತ್ತೆ ಅನ್ನೋದಕ್ಕೆ ಒಳ್ಳೆಯ ಸೂಚನೆ. ವಿದುರನಿಗೆ ಅವಮಾನ ಆಗಿತ್ತೇನು? ಇಲ್ಲವೇ ಇಲ್ಲ. ವಿದುರ ಅಸೆಂಬ್ಲಿ ಮೆಂಬರ್, ಅದಕ್ಕೆ ವಿದುರನ ಮಾತಿಗೆ ಪೂರ್ಣ ಮನ್ನಣೆ. ವಿದುರನ ಮಾತನ್ನು ಯಾರೂ ತೆಗೆದು ಹಾಕ್ತಿರಲಿಲ್ಲ. ಅದೇ ವಿದುರನ ಕಾಲಕ್ಕೆ ಯಾಕೆ ಹೋಗ್ತೀರಿ? ಹಳ್ಳಿಯ ಪಂಚಾಯತ್ಗಳಿದ್ವಲ್ಲ, ಸವರ ವೈದ್ಯರ ಇದ್ರೆ ಎಲ್ಲ ವರ್ಗದವರು ಇರ್ತಿದ್ರು ಹಳ್ಳಿ ಒಳಗೆ, ಎಲ್ಲ ವರ್ಗದವರು ಇರ್ತಿದ್ರು. ಅಲ್ಲಿ ಕೂತ ಕಾಲಕ್ಕೆ ಈಕ್ವಲ್ ಪವರ್ಸ್, ಯಾರು ತೆಗೆದಾಕ ಪ್ರಶ್ನೆ ಇಲ್ಲ ಇಲ್ಲ. ತುಂಬ ಜನ ಹೆಬ್ಬೆಟ್ಟರದ್ರೊಳಗೆ, ಆದ್ರೆ ಅವನ ಮಾತು ಒಳ್ಳೆ ವಿಚಾರ ಮಾಡಿ ಮಾತಾಡ್ತಿದ್ನಲ್ಲ, ತಕ್ಷಣ ಜನ ತಲೆಬಾಗ್ತಿದ್ರು. ಯಾವ ಎಜುಕೇಷನ್ ಬ್ಯಾಕ್ಗ್ರೌಂಡೇ ಇಲ್ಲ ಅವರಿಗೆ, ಪ್ಯೂರಿಟಿ ಅಷ್ಟೇ ಅವ್ರ ಬ್ಯಾಕ್ಗ್ರೌಂಡ್. ಯಾರಿಗೂ ಅನ್ಯಾಯ ಆಗಬಾರದು, ದೇವರು ಮೆಚ್ಚೋದಿಲ್ಲ. ಅವನು ತಗೊಂಡಿದ್ದು ಹೌದಲ್ಲ, ನೀನು ದುಡ್ಡು ತಗೊಂಡಿದ್ದಾನೆ ಅವನ ಹತ್ರ, ವಾಪಸ್ ಕೊಡಲೇಬೇಕು. ಯಾಕೆ ಕೊಡೋದಿಲ್ಲ, ಕೊಡು, ಮಾತೇ ಇಲ್ಲ ಅದಕ್ಕೀಗ. ಇವತ್ತಾಗಲ್ಲ, ರೆಕಾರ್ಡ್ ಇಲ್ಲ ಅಂತ ಶುರು ಮಾಡ್ತಾನೆ. ರೆಕಾರ್ಡ್ ಇಲ್ಲ ಅದಕ್ಕೆ, ಯಾಕೆ ಅರ್ಧ ಆಗ್ಬಿಟ್ಟಿದ್ದೇನೆ, ಆಗಲೇ ತಿದ್ದು ಬಿಟ್ಟಿದ್ದೇನೆ ಅಂತ. ಅದೆಲ್ಲ ಅವರಿಗಿಲ್ಲ, ತಗೊಂಡಿದ್ದು ಹೌದಾ?